Welcome once again to Words of Life.
ಮತ್ತೊಮ್ಮೆ ಜೀವವಾಕ್ಯಕ್ಕೆ ನಿಮಗೆಲ್ಲರಿಗೂ ಸ್ವಾಗತ.
In our study through the Bible, we have reached the middle of Matthew's Gospel.
ನಮ್ಮ ಸತ್ಯವೇದದ ಅಧ್ಯಯನದಲ್ಲಿ ಮತ್ತಾಯನು ಬರೆದ ಸುವಾರ್ತೆ ಮಧ್ಯಭಾಗವನ್ನು ತಲುಪಿದ್ದೇವೆ.
We look at Matthew chapter 16.
ಮತ್ತಾಯ 16ನೇ ಅಧ್ಯಾಯವನ್ನು ನೋಡಿಕೊಳ್ಳೋಣ.
As I said earlier, we don't have time to look at every single lesson there is in the book of Matthew.
ನಾನು ಹಿಂದೆ ಹೇಳಿದ ಹಾಗೆ ಮತ್ತಾಯದಲ್ಲಿ ಬರೆದಿರುವಂತಹ ಪ್ರತಿಯೊಂದು ಪಾಠವನ್ನು ನೋಡಲು ಸಮಯವಿಲ್ಲ.
General picture of what Jesus said, taught and did.
ಆದರೆ ಯೇಸು ಹೇಳಿದ, ಮಾಡಿದ ಮತ್ತು ಕಲಿಸಿದಂತವುಗಳನ್ನು ನಾವು ನೋಡಲು ಪ್ರಯತ್ನಿಸೋಣ.
And in Matthew 16,
ಮತ್ತಾಯ 16ನೇ ಅಧ್ಯಾಯ,
we read for the first time Jesus using a word which is never found in the Bible before.
ಇಲ್ಲಿ ಯೇಸು ಮೊದಲ ಬಾರಿ ಒಂದು ಪದವನ್ನು ಉಪಯೋಗಿಸಿದ್ದಾನೆ. ಆ ಪದವು ಹಿಂದೆ ಎಲ್ಲೂ ಕಂಡುಬರುವುದಿಲ್ಲ.
It's the word church.
ಅದು ಸಭೆ ಎಂಬುದಾಗಿ.
In verse 18,
18ನೇ ವಚನ,
Matthew 16:18, I will build my church.
ಮತ್ತಾಯ 16:18ರಲ್ಲಿ ಹೇಳಿದೆ, ನಾನು ನನ್ನ ಸಭೆಯನ್ನು ಕಟ್ಟುವೆನು ಎಂಬುದಾಗಿ.
Nobody had ever used that word before.
ಯಾರು ಈ ಪದವನ್ನ ಹಿಂದೆ ಎಲ್ಲೂ ಉಪಯೋಗಿಸಿಲ್ಲ.
It's a word which means an assembly of people called out from somewhere else.
ಈ ಪದದ ಅರ್ಥ ಬೇರೊಂದು ಕಡೆಯಿಂದ ಹೊರಬರಲು ಕರೆಯಲ್ಪಟ್ಟು ಸೇರಿ ಬಂದಿರುವ ಜನರು ಎಂಬುದಾಗಿ. ಸಭೆಯ ಅರ್ಥ ಇದೇ ಆಗಿದೆ. ಇವತ್ತು
think of a building as a church.
ನಾವು ಕಟ್ಟಡವನ್ನ ಸಭೆ ಎಂಬುದಾಗಿ ಯೋಚಿಸುತ್ತೇವೆ.
Or of a denomination of group of churches as a church.
ಅಥವಾ ಕ್ರೈಸ್ತ ಪಂಗಡಗಳನ್ನು ಅಥವಾ ಸಭೆಗಳ ಒಕ್ಕೂಟವನ್ನ ಸಭೆ ಎಂಬುದಾಗಿ ಕರೆಯುತ್ತೇವೆ.
Baptist church, Methodist church,
Pentecostal. ನಾವು ಬ್ಯಾಪ್ಟಿಸ್ಟ್ ಸಭೆ, ಮೆಥೋಡಿಸ್ಟ್ ಸಭೆ ಅಥವಾ ಪೆಂತಕೋಸ್ತ ಸಭೆ ಎಂಬುದಾಗಿ ಕರೆಯುತ್ತೇವೆ. ಯೇಸು ಇವುಗಳ ಬಗ್ಗೆ ಮಾತನಾಡಿಲ್ಲ.
He was talking about a group of people who are pulled out of the world.
ಲೋಕದಿಂದ ಎಳೆಯಲ್ಪಟ್ಟಂತ ಜನರ ವಿಷಯವಾಗಿ ಯೇಸು ಮಾತನಾಡಿದ್ದಾರೆ.
It's very important to understand what the church means.
ಸಭೆಯ ಅರ್ಥ ತಿಳ್ಕೊಳ್ಳೋದು ಬಹಳ ಮುಖ್ಯ.
You haven't understood being called out of the world to belong to heaven. You haven't understood what it means to be a church.
ನೀವು ಲೋಕದಿಂದ ಕರೆಯಲ್ಪಟ್ಟು ಪರಲೋಕಕ್ಕೆ ಸಂಬಂಧಪಟ್ಟವರು ಎಂಬುದಾಗಿ ಅರ್ಥ ಮಾಡಿಕೊಳ್ಳಿಲ್ಲ ಅಂದ್ರೆ ಸಭೆಯ ಭಾಗ ಅಂದ್ರೆ ಏನು ಅರ್ಥ ಮಾಡ್ಕೊಳ್ಳೋದಿಲ್ಲ.
Jesus didn't come here to start a religion.
ಯೇಸು ಇಲ್ಲಿ ಧಾರ್ಮಿಕತೆಯನ್ನು ಪ್ರಾರಂಭಿಸಲು ಬರಲಿಲ್ಲ.
Or some organization.
ಅಥವಾ ಸಂಸ್ಥೆ ಪ್ರಾರಂಭಿಸಲು ಬರಲಿಲ್ಲ.
But to call out of people who would want to be a part of heaven and not of this world.
ಯಾರು ಈ ಕೆಟ್ಟ ಲೋಕದ ಸ್ವಭಾವವನ್ನು ಹೊಂದಿಕೊಳ್ಳದೆ ಪರಲೋಕಕ್ಕೆ ಸಂಬಂಧಪಟ್ಟವರು ಅಂತ ಅನ್ಕೊಳ್ತಾರಲ್ಲ ಅವರಿಗೆ ಯೇಸು ಕರೆಯಲು ಬಂದರು. ಹಾಗೂ
he speaks about this church.
ಸಭೆಯ ಬಗ್ಗೆ ಮಾತನಾಡಿದ್ದಾರೆ ಯೇಸು.
Without any explanation.
ಯಾವುದೇ ವಿವರಣೆ ಇಲ್ಲದೆ.
He says, I will build my church.
ನಾನು ನನ್ನ ಸಭೆಯನ್ನು ಕಟ್ಟುವೆ.
That's the first thing we need to recognize.
ಇದನ್ನು ನಾವು ಮೊದಲು ಗ್ರಹಿಸಿಕೊಳ್ಳಬೇಕು.
That you and I can never build the church.
ನಾನು ಮತ್ತು ನೀವು ಸಭೆಯನ್ನು ಕಟ್ಟಲು ಆಗೋದಿಲ್ಲ.
It's Jesus who builds the church.
ಸಭೆಯನ್ನು ಯೇಸು ಕಟ್ಟುವರಾಗಿದ್ದಾರೆ.
You can be a hand in it.
ನೀವು ಕೈಯಾಗಿರಬಹುದು.
Or a tongue.
ನಾಲಿಗೆ ಆಗಿರಬಹುದು.
Or a kidney.
ಕಿಡ್ನಿ ಆಗಿರಬಹುದು.
You can be some part of the body.
ದೇಹದ ಯಾವುದೋ ಒಂದು ಭಾಗ ಆಗಿರಬಹುದು. ಆದರೆ
he is the head.
ಆತನೇ ಶಿರಸ್ಸು.
And he builds the church.
ಆತನು ಸಭೆಯನ್ನು ಕಟ್ಟುತ್ತಾನೆ.
And the church which he builds.
ಸಭೆಯನ್ನು ಆತನು ಕಟ್ಟಿದ್ದೆ ಆದರೆ
has got one characteristic.
ಅದಕ್ಕೆ ಒಂದು ಗುಣಲಕ್ಷಣ ಇದೆ.
It's not how big it is.
ಅದು ಎಷ್ಟು ದೊಡ್ಡದು ಅಂತಲ್ಲ.
It may be very small.
ಸಣ್ಣದಾಗಿರಬಹುದು ಕೂಡ.
It may not be very rich.
ಶ್ರೀಮಂತಿಕೆಯಿಂದ ಕೂಡದೇ ಇರಬಹುದು.
But it's got one characteristic.
ಆದರೆ ಅದಕ್ಕೆ ಒಂದು ಗುಣಲಕ್ಷಣ ಇದೆ.
Hell, verse 18, cannot overcome.
18ನೇ ವಚನ, ಪಾತಾಳ ಲೋಕದ ಬಲವು ಅದನ್ನು ಸೋಲಿಸಲಾರದು.
So the church of Jesus Christ is a triumphant church.
ಯೇಸು ಕ್ರಿಸ್ತನ ಸಭೆಯು ಜಯಶಾಲಿಯಾದಂತಹ ಸಭೆಯಾಗಿದೆ.
Church is built by men are defeated churches.
ಮನುಷ್ಯನಿಂದ ಕಟ್ಟಿದಂತಹ ಸಭೆಯು ಸೋತಂತ ಸಭೆ.
Overcome by Satan.
ಸೈತಾನನು ಇವುಗಳನ್ನು ಸೋಲಿಸಿದ್ದಾನೆ.
But the church that Jesus builds,
ಸಭೆಯನ್ನ ಯೇಸು ಕಟ್ಟಿದ್ದೆ ಆದ್ರೆ
the devil can never overcome it.
ಸೈತಾನನು ಅದನ್ನು ಜಯಗಳಿಸಲಾರನು.
Today we have so many things which are called the church.
ಇವತ್ತು ನಾವು ಅನೇಕ ಸಂಗತಿಗಳನ್ನು ಸಭೆ ಎಂಬುದಾಗಿ ಕರೀತೇವೆ.
And there's so much of sin, corruption, strife in it that you know the devil has overcome them completely.
ನೀವು ಸಭೆಯಲ್ಲಿ ಪಾಪ, ಕೆಟ್ಟತನ ಮತ್ತು ಭ್ರಷ್ಟತ್ವ ನೋಡುವಾಗ ಸೈತಾನನು ಅಲ್ಲಿ ಜಯಶಾಲಿಯಾಗಿದ್ದಾನೆ ಎಂಬುದನ್ನು ನೋಡಬಹುದು.
In these churches who are like dictators.
ಇಲ್ಲಿರುವ ಕೆಲವು ನಾಯಕರುಗಳು ಸರ್ವಾಧಿಕಾರಿಗಳಂತೆ ಇದ್ದಾರೆ.
That's not the spirit of Christ.
ಅದು ಕ್ರಿಸ್ತನ ಆತ್ಮ ಅಲ್ಲ.
That shows that's not the church Jesus is building.
ಅದು ಯೇಸು ಕಟ್ಟುವಂತಹ ಸಭೆಯಲ್ಲ ಎಂಬುದಾಗಿ ತೋರಿಸುತ್ತದೆ.
So where is the church which Jesus is building today?
ಯೇಸು ಇಂದು ಸಭೆಯನ್ನು ಎಲ್ಲಿ ಕಟ್ಟುತ್ತಾರೆ?
Here and there in all the different groups the Lord has a few here and a few there.
ಬೇರೆ ಬೇರೆ ಗುಂಪುಗಳಲ್ಲಿ ಕರ್ತನು ತನ್ನ ಜನರನ್ನು ಅಲ್ಲಿ ಇಲ್ಲಿ ಕೆಲವರಾಗಿ ಇರಿಸಿದ್ದಾನೆ.
Every denomination of Christianity,
ಕ್ರೈಸ್ತತ್ವದ ಎಲ್ಲಾ ಪಂಗಡಗಳಲ್ಲಿ,
which is not a cult,
ಅದು ತಪ್ಪಾದ ಬೋಧನೆಯನ್ನು ಹೊಂದಿರದಿದ್ದಲ್ಲಿ,
God will, there'll be few here and a few there.
ದೇವರು ತನ್ನ ಜನರನ್ನು ಅಲ್ಲೊಬ್ಬ ಇಲ್ಲೊಬ್ಬರಾಗಿ ಹೊಂದಿದ್ದಾರೆ.
Who are disciples of Jesus?
ಯಾರು ಯೇಸುವಿನ ಶಿಷ್ಯಂದಿರುತ್ತಾರೋ ಅಲ್ಲಿ.
Found this narrow gate and narrow way.
ಅವರು ಇಕ್ಕಟ್ಟಾದ ಮಾರ್ಗ, ಇಕ್ಕಟ್ಟಾದ ಬಾಗಿಲನ್ನು ಕಂಡುಕೊಂಡಂತವರು.
Saved from the earth to become a part of the kingdom of heaven.
ಅವರು ಇಹಲೋಕದ ನಡುವಳಿಕೆಯನ್ನು ಬಿಟ್ಟು ಪರಲೋಕದ ಭಾಗವಾಗುವಂತ ಬಯಕೆಯನ್ನು ಹೊಂದಿರುವಂತವರು.
So when Jesus speaks about this church,
ಯೇಸು ಇಲ್ಲಿ ಸಭೆಯ ಬಗ್ಗೆ ಮಾತನಾಡುವಾಗ,
he tells Peter,
ಪೇತ್ರನಿಗೆ ಯೇಸು ಹೇಳೋದೇನಂದ್ರೆ,
this rock that you have just confessed, which is Christ the son of the living God, verse 16.
ಕ್ರಿಸ್ತನು ಜೀವ ಸ್ವರೂಪನಾದ ದೇವರ ಕುಮಾರನು ಎಂದು ನೀನು ಉತ್ತರ ಕೊಟ್ಟಿ.
That rock I will build my church on.
ಆ ಬಂಡೆಯ ಮೇಲೆ ನಾನು ಸಭೆಯನ್ನು ಕಟ್ಟುವೆನು.
On this rock,
ಆ ಬಂಡೆಯ ಮೇಲೆ,
I will make you your name is Petros, a small stone, as a part of it to be built on it.
ನೀನು ಪೇತ್ರನು ಆ ಬಂಡೆಯಲ್ಲಿನ ಸಣ್ಣ ಕಲ್ಲು ನೀನಾಗಿರುತ್ತಿ ಮತ್ತು ಆ ಬಂಡೆಯ ಮೇಲೆ ಕಟ್ಟುವ ಸಭೆಯ ಭಾಗವಾಗಿರುತ್ತಿ.
You will be built on this large rock.
ನೀನು ಈ ದೊಡ್ಡ ಬಂಡೆಯ ಮೇಲೆ ಕಟ್ಟಲ್ಪಡುತ್ತಿ.
What you just confessed, verse 16, Christ the Son of the living God.
16ನೇ ವಚನದಲ್ಲಿ ನೀನು ಅರಿಕೆ ಮಾಡಿದ ಪ್ರಕಾರ ಕ್ರಿಸ್ತನು ಜೀವ ಸ್ವರೂಪನಾದ ದೇವರ ಕುಮಾರನು ಎಂಬುದಾಗಿ.
Not only that,
ಅದು ಮಾತ್ರ ಅಲ್ಲ,
I will give you, verse 19, the keys of the kingdom of heaven.
19ನೇ ವಚನ, ಪರಲೋಕ ರಾಜ್ಯದ ಬೀಗದ ಕೈಗಳನ್ನು ನಿನಗೆ ಕೊಡುವೆನು, ನೀನು ಅದನ್ನು ತೆರೆಯಬಹುದು, ಉಪಯೋಗಿಸಲಬಹುದು.
What Peter had on the day of Pentecost when he got up to preach was the keys of the kingdom of heaven.
ಪಂಚಶತಮ ದಿನದಂದು ಪೇತ್ರನು ಬೋಧಿಸಲು ಉಪಯೋಗಿಸಿದಂತ ಕೀ ಇದಾಗಿದೆ.
He wasn't opening the door for people to get better houses and better cars and better chariots.
ಆತನು ಕೀಯನ್ನು ತೆರೆತಾ ಇಲ್ಲ ಜನರು ಉತ್ತಮ ಮನೆ ಮತ್ತು ಉತ್ತಮ ಕಾರ್ ಅನ್ನು ಕೊಂಡುಕೊಳ್ಳಲು. ಇಲ್ಲ,
he was opening up on the day of Pentecost the door to the kingdom of heaven. How many of you want to be a heavenly person on earth?
ಆ ದಿನದಲ್ಲಿ ಆತನು ಪರಲೋಕ ರಾಜ್ಯದ ಕೀಲಿಕೆಯನ್ನು ತೆರೆಯುತ್ತಿರುವುದರ ಕಾರಣ ಏನಂದ್ರೆ ಎಷ್ಟು ಜನರು ಇಹಲೋಕದಲ್ಲಿ ಪರಲೋಕದ ಮನುಷ್ಯರಾಗಿರಬೇಕೆಂದು ಬಯಸ್ತೀರಿ ಅಂತ. ಈ ಸುವಾರ್ತೆಯು ಇಂದಿನ ಕ್ರೈಸ್ತ ಬೋಧಕರಿಂದ ಭ್ರಷ್ಟತ್ವಕ್ಕೆ ಒಳಗಾಗಿದೆ.
Who are telling you how you can be healthy?
ಅವರು ಹೇಳ್ತಾರೆ ಹೆಂಗೆ ನೀವು ಆರೋಗ್ಯದಿಂದ ಇರಬೇಕು ಅಂತ, ಹೇಗೆ ಆಸ್ತಿವಂತರಾಗಿರಬೇಕು ಅಂತ,
or make more money,
ಹೆಚ್ಚು ಹಣ ಹೇಗೆ ಮಾಡಬೇಕು ಅಂತ ಹೇಳ್ಕೊಡ್ತಾರೆ,
or prosper in your earthly business,
ವ್ಯವಹಾರದಲ್ಲಿ ಹೇಗೆ ಅಭಿವೃದ್ಧಿ ಹೊಂದಬೇಕು ಅಂತ, ಅಥವಾ
get a better house or a better car,
ಒಳ್ಳೆ ಮನೆ ಒಳ್ಳೆ ಕಾರ್ ಅನ್ನ ಹೇಗೆ ತೆಗೆದುಕೊಳ್ಳೋದು ಅಂತ.
Christianity has drifted far, far away from the gospel.
ಕ್ರೈಸ್ತತ್ವವು ಸುವಾರ್ತೆಯಿಂದ ಬಹಳಷ್ಟು ದೂರ ಉಳಿದಿದೆ ಎಂದು.
And in order to build this church,
ಈ ಸಭೆಯನ್ನು ಕಟ್ಟಲು,
Jesus said you got to understand the way of the cross.
ಯೇಸು ಹೇಳ್ತಾರೆ ಶಿಲುಬೆ ಅರ್ಥ ಮಾಡ್ಕೋಬೇಕು,
you got to take up the cross.
ಪ್ರತಿನಿತ್ಯ ಶಿಲುಬೆ ಹೊರಬೇಕು.
And so he said, I myself am going to die on the cross.
ನಾನೇ ಶಿಲುಬೆಯಲ್ಲಿ ಸಾಯಲಿಕ್ಕಿದ್ದೇನೆ.
Peter said no.
ಪೇತ್ರನು ಹೇಳ್ತಾನೆ ಇಲ್ಲ.
And the same Peter to whom he gave the keys of the kingdom of heaven,
ಪರಲೋಕ ರಾಜ್ಯದ ಕೀಯನ್ನು ಕೊಟ್ಟಂತ ಪೇತ್ರನಿಗೆ ಯೇಸು,
he rebukes him saying, get behind me, Satan.
ಸೈತಾನನಿಂದ ತೊಲಗಿ ಹೋಗು ಅಂತ ಗದರಿಸುತ್ತಾರೆ ಯೇಸು. 23ನೇ ವಚನ.
So you find the Lord loved Peter so much he rebuked him.
ಇಲ್ಲಿ ಕಲಿಸೋದೇನಪ್ಪ ಅಂದ್ರೆ ಯೇಸು ಪೇತ್ರನನ್ನ ಹೆಚ್ಚು ಪ್ರೀತಿಸಿದ್ದಕ್ಕಾಗಿ ಗದರಿಸಿದರು ಅಂತ.
Then in Matthew 17 we read how he was transfigured on the mount.
ಮತ್ತಾಯ 17ರಲ್ಲಿ ನೋಡ್ತೇವೆ ಯೇಸು ಹೇಗೆ ಪ್ರಕಾಶ ರೂಪವುಳ್ಳವರಾದರು ಅಂತ.
Matthew 18 you read about him again using the word church in verse 17.
ಮತ್ತಾಯ 18ರಲ್ಲಿ ನೋಡ್ತೇವೆ 17ನೇ ವಚನದಲ್ಲಿ ಮತ್ತೊಮ್ಮೆ ಸಭೆ ಎಂಬುದಾಗಿ ಯೇಸು ಉಪಯೋಗಿಸಿದ್ದು.
All the gospels do you find the word church?
ಇಡೀ ಸುವಾರ್ತೆಯಲ್ಲಿ ಎರಡು ಬಾರಿ ಮಾತ್ರ ಸಭೆ ಎಂಬುದಾಗಿ ಉಪಯೋಗಿಸಲ್ಪಟ್ಟಿದೆ.
In chapter 16 of Matthew he spoke about the worldwide church.
ಮತ್ತಾಯ 16ನೇ ಅಧ್ಯಾಯದಲ್ಲಿ ಲೋಕದ ಪೂರ್ತಿ ಇರುವಂತ ಸಭೆ.
In Matthew 18 Jesus speaks about the local church.
ಮತ್ತಾಯ 18ರಲ್ಲಿ ಸ್ಥಳೀಯ ಸಭೆಯ ಬಗ್ಗೆ ಯೇಸು ಮಾತನಾಡಿದ್ದಾರೆ.
This is if a man is not willing to set right his sin.
ಯಾವ ಮನುಷ್ಯನು ಪಾಪದ ವಿಷಯದಲ್ಲಿ ಸರಿ ಮಾಡಿಕೊಳ್ಳಿಲ್ಲ ಅಂದ್ರೆ ಆತನನ್ನು ಸಂಪಾದಿಸಿಕೊಳ್ಳುವಂತದ್ದು. ಒಬ್ಬ ಸಹೋದರ ಸಭೆಯ ಭಾಗವಾಗಿರುವಂತವನು ಆತನಿಂದ ಕೇಳಲಿಲ್ಲ ಅಂದ್ರೆ ಸಭೆಗೆ ಪಾಪವನ್ನು ತರುವ ಆತನನ್ನು ಸರಿಪಡಿಸಲು ಪ್ರಯತ್ನಿಸಿದಾಗ ಆತನು ಕೇಳಿಸಿಕೊಳ್ಳಿಲ್ಲ ಅಂದ್ರೆ
finally you got to put him out of the church.
ಕೊನೆಯದಾಗಿ ಆತನನ್ನ ಸಭೆಯಿಂದ ಹೊರಗಾಕುವಂತದ್ದು.
There is speaking about the local church.
ಅಲ್ಲಿ ಸ್ಥಳೀಯ ಸಭೆಯ ಬಗ್ಗೆ ಮಾತನಾಡಲ್ಪಟ್ಟಿದೆ.
I cannot put anybody out of the worldwide church because I don't have any authority.
ನಾನು ಲೋಕದ ಪೂರ್ತಿ ಇರುವಂತ ಸಭೆಯಿಂದ ಯಾರನ್ನು ಹೊರಗಾಕಲಿಕ್ಕೆ ಆಗೋದಿಲ್ಲ, ಯಾಕೆಂದ್ರೆ ಅದು ನನಗೆ ಅಧಿಕಾರ ಇಲ್ಲ.
God takes care of that.
ದೇವರು ಅದನ್ನು ನೋಡ್ಕೊಳ್ತಾರೆ.
In a local church, God appoints elders.
ಆದರೆ ಸ್ಥಳೀಯ ಸಭೆಯಲ್ಲಿ ಹಿರಿಯರನ್ನ ದೇವರು
ನೇಮಿಸಿದ್ದಾರೆ.
ಅವರಿಗೆ ಅಧಿಕಾರ ಇದೆ ಸಭೆಯಿಂದ ಜನರನ್ನ ಹೊರಗೆ ದಬ್ಬಲು. ಯಾರು ಪಾಪವನ್ನ ಬಿಟ್ಟು ಕೊಡಲು ತಯಾರಿರಲ್ಲ ಅವ್ರನ್ನ.
He speaks about the authority we have in the church to bind certain things in heaven and to lose certain things. Matthew 18 verse 18.
ಮತ್ತಾಯ 18:18ರಲ್ಲಿ ಹೇಳಲ್ಪಟ್ಟಿದೆ ಪರಲೋಕದಲ್ಲಿ ಕೆಲವೊಂದು ಕಟ್ಟುವಂತದ್ದು ಮತ್ತು ಬಿಚ್ಚುವಂತದ್ದು. ಇದು ಸಭೆಯ ಅಧಿಕಾರ. ಇದು
is not speaking about God's presence.
ಇದು ದೇವರ ಸಾನ್ನಿಧ್ಯದ ಬಗ್ಗೆ ಮಾತನಾಡುತ್ತಿಲ್ಲ.
Which is the third heaven.
ಅದು ಮೂರನೇ ಆಕಾಶ.
Nothing has got to be bound there.
ಅಲ್ಲಿ ನಾವೇನು ಕಟ್ಟಲಿಕ್ಕೆ ಆಗೋದಿಲ್ಲ.
But it's speaking about the second heaven where the devil is, the heavenlies.
ಇಲ್ಲಿ ಎರಡನೇ ಆಕಾಶ ಅಂದರೆ ಸೈತಾನನು ಇರುವಂತದ್ದು.
Read about that in Ephesians 6:12.
ಇದರ ಬಗ್ಗೆ ನಾವು ಎಫೆಸ 6:12ರಲ್ಲಿ ನೋಡ್ತೇವೆ.
Satan doesn't live in hell, he lives in the heavenlies, the Bible says.
ಸೈತಾನನು ಪ್ರಸ್ತುತ ಆಕಾಶ ಮಂಡಲದಲ್ಲಿ ಇದ್ದಾನೆ, ನರಕದಲ್ಲಿ ಇಲ್ಲ ಎಂಬುದಕ್ಕೆ ಸತ್ಯವಾದ ಹೇಳುತ್ತೆ.
Frequently like we read in the book of Job.
ಆತನು ಭೂಲೋಕಕ್ಕೆ ಪದೇ ಪದೇ ಬರುತ್ತಾನೆ, ಯೋಬನ ಪುಸ್ತಕದಲ್ಲಿ ಓದ್ತೇವೆ ಅದನ್ನ.
These satanic forces in the heavenlies can be bound by a church on earth.
ದುರಾತ್ಮಗಳ ಬಲವನ್ನ ನಾವು ಭೂಲೋಕದಲ್ಲಿನ ಸಭೆಯಿಂದ ಕಟ್ಟಿ ಹಾಕಬಹುದಾಗಿದೆ.
We can't bind Satan, Jesus will do that in Revelation 3.
ನಾವು ಸೈತಾನನ ಕಟ್ಟಲಿಕ್ಕೆ ಆಗೋದಿಲ್ಲ, ಯೇಸು ಅದನ್ನ ಮಾಡ್ತಾರೆ ಪ್ರಕಟಣೆ 20ರಲ್ಲಿ.
Bind his activities in a situation on earth.
ಆದ್ರೆ ನಾವು ಇಹಲೋಕದಲ್ಲಿನ ಆತನ ಕಾರ್ಯಗಳನ್ನ ಕಟ್ಟಿ ಹಾಕಬಹುದಾಗಿದೆ.
And we can lose people who are bound on earth by the devil.
ಸೈತಾನನಿಂದ ಯಾರು ಇಹಲೋಕದಲ್ಲಿ ಕಟ್ಟಿ ಹಾಕಿಸಿಕೊಂಡಿರ್ತಾರಲ್ಲ ಅವ್ರನ್ನ ಬಿಡಿಸಬಹುದಾಗಿದೆ. ನಾವು ಒಬ್ಬರೇ ಮಾಡ್ಲಿಕ್ಕೆ ಆಗೋದಿಲ್ಲ. ಮತ್ತಾಯ 18:19ರಲ್ಲಿ ಈ ರೀತಿಯಾಗಿದೆ.
There must be at least two people.
ಇಬ್ಬರು ಜನರಾದ್ರೂ ಇರಬೇಕು ಅಂತ.
This one man can cast out a single demon.
ಒಬ್ಬ ಮನುಷ್ಯನು ಒಂದು ದೇವನ್ ಬಿಡಿಸಬಹುದು.
thousand demons in a person.
ವ್ಯಕ್ತಿಯಲ್ಲಿನ ಸಾವಿರ ದೆವ್ವಗಳನ್ನು ಸಹ ಬಿಡಿಸಬಹುದು.
But the activity of Satan, which is more powerful.
ಆದರೆ ಸೈತಾನನ ಕಾರ್ಯಗಳು ಬಹಳ ಬಲಶಾಲಿಯಿಂದ
ಕೂಡಿದೆ.
ಕುಟುಂಬದಲ್ಲಿ,
in a church,
ಸಭೆಯಲ್ಲಿ,
where Satan is entrenched himself.
ಸೈತಾನನು ತನ್ನನ್ನ ತಾನು ತೊಡಗಿಸಿಕೊಂಡಿದ್ದಾನೆ.
In a rebellious young man.
ಒಬ್ಬ ಸಿಡಿದೇಳುವಿಕೆಯ ಯೌವನಸ್ಥನಲ್ಲಿ.
Two people need to come together and bind Satan's activity.
ಇಬ್ಬರು ಒಟ್ಟಾಗಿ ಬಂದು ಸೈತಾನನ ಕಾರ್ಯಗಳನ್ನು ಕಟ್ಟಿಹಾಕಬಹುದು.
One of the most fantastic promises of prayer in the whole Bible.
ಇಲ್ಲಿ ಒಂದು ಅದ್ಭುತವಾದಂತ ಪ್ರಾರ್ಥನೆಯಲ್ಲಿನ ವಾಗ್ದಾನವು ಸತ್ಯವೇದದಲ್ಲಿ ಹೇಳಲ್ಪಟ್ಟಿದೆ.
I cannot count the number of times my wife and I have experienced Matthew 18 verse 19.
ಮತ್ತಾಯ 18ರಲ್ಲಿನ 19ನೇ ವಚನದ ಅನುಭವವನ್ನು ಲೆಕ್ಕವಿಲ್ಲದಷ್ಟು ಬಾರಿ ನಾನು ಮತ್ತು ನನ್ನ ಪತ್ನಿ ಅನುಭವಿಸಿದ್ದೇವೆ. ಅನೇಕ ಬಾರಿ
if two of you agree,
ನಿಮ್ಮಲ್ಲಿ ಇಬ್ಬರು
and pray for something,
ಯಾವುದಕ್ಕಾದರೂ ಪ್ರಾರ್ಥನೆ ಮಾಡುವಾಗ
will be granted,
ಅದು ಒದಗಿಸಲ್ಪಡುತ್ತದೆ.
Either Jesus is a liar or he's speaking the truth.
ಒಂದು ಯೇಸು ಸುಳ್ಳುಗಾರನಾಗಿರಬಹುದು ಇಲ್ಲ ಸತ್ಯ ಹೇಳ್ತಾ ಇರಬಹುದು.
If you don't experience that,
ನೀವು ಅದನ್ನು ಅನುಭವಿಸಲಿಲ್ಲ ಅಂದ್ರೆ
don't say Jesus is a liar.
ಯೇಸು ಸುಳ್ಳುಗಾರ ಎಂಬುದ ಹೇಳಬೇಡ್ರಿ.
Say perhaps I have not fulfilled the condition.
ಒಂದು ವೇಳೆ ನೀವು ಷರತ್ತನ್ನು ಪೂರೈಸದೇ ಇರಬಹುದು.
Maybe my heart is not pure.
ನಿಮ್ಮ ಹೃದಯ ಶುದ್ಧವಿಲ್ಲದಿರಬಹುದು.
Maybe I don't have faith.
ನಂಬಿಕೆ ಇಲ್ಲದಿರಬಹುದು.
Maybe I'm not in full agreement in spirit with this person I'm praying.
ಆತ್ಮದಲ್ಲಿ ನಾನು ಒಟ್ಟಾಗಿ ಇಲ್ಲ ಎಂಬುದಾಗಿ ಹೇಳಬಹುದು ಇಬ್ಬರಲ್ಲಿ.
But that promise is true.
ಆ ವಾಗ್ದಾನವು ಸತ್ಯವಾಗಿದೆ.
You fulfill the condition.
ನೀವು ಷರತ್ತನ್ನು ಪೂರೈಸೋದಾದರೆ
it will be fulfilled in your case.
ನಿಮ್ಮ ಪ್ರಕರಣದಲ್ಲೂ ಕೂಡ ನಿಜ ಆಗುತ್ತೆ.
In Matthew chapter 19, Jesus speaks about marriage.
ಮತ್ತಾಯ 19ರಲ್ಲಿ ವಿವಾಹದ ಕುರಿತು ಯೇಸು ಮಾತನಾಡಿದ್ದಾರೆ.
He rules out divorce completely.
ವಿಚ್ಛೇದನವನ್ನು ಯೇಸು ಬಹಿಷ್ಕರಿಸಿದ್ದಾರೆ.
He says God never intended man to divorce his wife.
ಗಂಡನು ಹೆಂಡತಿಗೆ ವಿಚ್ಛೇದನ ಕೊಡಬೇಕು ಅಂತ ದೇವರು ಬಯಸೋದಿಲ್ಲ.
He said in verse 9, if anyone divorces his wife except for immorality, he commits and marries another, he commits adultery.
ಒಂಬತ್ತನೇ ವಚನದಲ್ಲಿ ಈ ರೀತಿಯಾಗಿ ಹೇಳಿದ್ದಾರೆ ಯೇಸು, ಆದರ ಕಾರಣದಿಂದಲ್ಲದೆ ತನ್ನ ಹೆಂಡತಿಯನ್ನು ಬಿಟ್ಟು ಮತ್ತೊಬ್ಬಳನ್ನ ಮದುವೆ ಮಾಡಿಕೊಳ್ಳುವವನು ವ್ಯಭಿಚಾರ ಮಾಡುವನಾಗುತ್ತಾನೆ.
It is difficult, you can't give her up.
ನಿಮ್ಮ ಹೆಂಡತಿ ಕಠಿಣಳಾಗಿದ್ರೆ ಆಕೆನ ಬಿಟ್ಟು ಬಿಡಬಾರದು ನೀವು.
The disciples knew that many wives in the world are difficult.
ಶಿಷ್ಯಂದ್ರಿಗೆ ಗೊತ್ತಿತ್ತು ಲೋಕದಲ್ಲಿ ಅನೇಕ ಸ್ತ್ರೀಯರು ಕಠಿಣರಾಗಿದ್ದಾರೆ ಅಂತ.
So he said, oh, in that case, it's better not to marry, verse 10 of chapter 19.
ಹತ್ತನೇ ವಚನ 19ನೇ ಅಧ್ಯಾಯದಲ್ಲಿ ಅವರು ಹೇಳ್ತಾರೆ ಮದುವೆ ಆಗದಿರೋದು ಒಳ್ಳೇದಾಗಿದ್ರೆ ಅಂತ.
But Jesus said, not everybody is called to a single life.
ಆಗ ಯೇಸು ಹೇಳ್ತಾರೆ ಎಲ್ಲರನ್ನೂ ದೇವರು ಒಬ್ಬಂಟಿಗರಾಗಿ ಕರೆದಿಲ್ಲ ಅಂತ.
Then we read in Matthew 20,
ಮತ್ತಾಯ 20ರಲ್ಲಿ ಓದ್ತೇವೆ,
a parable that Jesus spoke about laborers coming into a vineyard.
ಕೂಲಿಗಳು ದ್ರಾಕ್ಷಿ ತೋಟಕ್ಕೆ ಬಂದು ಕೆಲಸ ಮಾಡುವುದನ್ನು ಓದ್ತೇವೆ.
And it was a lesson to the disciples.
ಶಿಷ್ಯತ್ವಕ್ಕೆ ಇದೊಂದು ಪಾಠ.
Sometimes we can think that if we have worked, served the Lord for many years, we'll get a great reward.
ಕೆಲವೊಮ್ಮೆ ನಾವು ಅನ್ಕೋಬಹುದು ನಾವು ದೇವರಿಗೆ ಅನೇಕ ವರ್ಷಗಳ ಕಾಲ ಸೇವೆ ಮಾಡಿದ್ರೆ ದೊಡ್ಡ ಸನ್ಮಾನ ಸಿಗುತ್ತೆ ಅಂತ.
It's not a question of seniority.
ನೀವು ಹಿರಿತನದ ಮೇಲೆ ಸನ್ಮಾನವನ್ನು ಪಡೆದುಕೊಳ್ಳೋದಿಲ್ಲ ಅಂತ ಯೇಸು ಹೇಳ್ತಾರೆ.
It's a question of your attitude to God's word.
ದೇವರ ಕಾರ್ಯದ ಕುರಿತು ನಿಮ್ಮ ಮನೋಭಾವ ಹೇಗಿದೆ ಅದರ ಮೇಲೆ.
And so we see here,
ಇಲ್ಲಿ ನಾವು ನೋಡ್ತೇವೆ,
some people who work for 12 hours,
ಕೆಲವರು 12 ತಾಸು ಕೆಲಸ,
and some people who work for 9 hours,
ಕೆಲವರು 9 ತಾಸು ಕೆಲಸ,
6 hours,
6 ತಾಸು ಕೆಲಸ,
and some people who worked only for 1 hour,
ಇನ್ನು ಕೆಲವರು 1 ತಾಸು ಮಾತ್ರ ಕೆಲಸ.
Now you would think that the people who worked for 12 hours should get a higher pay than the people who worked for 1 hour.
ನೀವು ಅನ್ಕೋಬಹುದು 1 ತಾಸು ಕೆಲಸ ಮಾಡಿದವನಕ್ಕಿಂತ ಹೆಚ್ಚು ತಾಸು ಕೆಲಸ ಮಾಡಿದವನಿಗೆ ಹೆಚ್ಚು ಸಂಬಳ ಅಂತ.
No, they got the same thing.
ಇಲ್ಲ, ಇಬ್ರು ಸಮವಾಗಿ ಪಡ್ಕೊಂಡ್ರು.
What is the lesson here?
ಇಲ್ಲಿ ಪಾಠ ಏನು?
And not only that,
ಅದು ಮಾತ್ರ ಅಲ್ಲ,
the people who came last worked for 1 hour, they got their pay first.
ಕೊನೆ ತಾಸಿಗೆ ಬಂದು ಯಾರು ಕೆಲಸ ಮಾಡಿದರಲ್ಲ ಅವರು ಮೊದಲಿಗನ ರೀತಿಯಲ್ಲಿ ಸಂಬಳ ಪಡ್ಕೊಂಡ್ರು.
The lesson is this.
ಪಾಠ ಇದಾಗಿದೆ.
Study this parable, Matthew 20, verse 1 to 16.
ಮತ್ತಾಯ 20ನೇ ಅಧ್ಯಾಯ 1ರಿಂದ 16ನೇ ಸಾಮ್ಯ ನೋಡುವಾಗ
you notice,
ನೀವು ಗುರುತಿಸ್ತೀರಿ,
that the first group of people, they worked for a contract.
ಮೊದಲ ಗುಂಪು ಗುತ್ತಿಗೆ ಆಧಾರದ ಮೇಲೆ ಕೆಲಸ ಮಾಡುವಂತದ್ದು.
Verse 2.
ಎರಡನೇ ವಚನ,
he agreed with those people for a certain amount of reward.
ಅವರು ಕೆಲವು ಸಂಬಳಕ್ಕಾಗಿ ನಿಯಮಿತರಾಗಿರುತ್ತಾರೆ ಅಂದ್ರೆ ನೇಮಕಗೊಂಡಿರುತ್ತಾರೆ.
9 o'clock, that was 6 o'clock in the morning.
ಅಂದ್ರೆ ಬೆಳಗ್ಗೆ 6 ಗಂಟೆಗೆ.
9 o'clock in the morning.
9 ಗಂಟೆಗೆ ಬೆಳಗ್ಗೆ.
Them also he said, I'll give you certain amount of money. Verse 4.
ನಿಮಗೂ ಕೂಲಿಯನ್ನು ಕೊಡ್ತೇನೆ ಬಂದು ಕೆಲಸ ಮಾಡಿದ್ರೆ ಅಂತ.
He went at 12 and he went at 3 in the afternoon. Verse 5.
ಐದನೇ ವಚನದಲ್ಲಿ 12 ಗಂಟೆ ಮತ್ತು 3 ಗಂಟೆಗೆ.
3 o'clock.
3 ಗಂಟೆಗೆ.
And it says in verse 5, he did the same thing. He made a contract.
ಐದನೇ ವಚನದಲ್ಲೂ ನೋಡ್ತೇವೆ ಎಲ್ಲರೂ ಗುತ್ತಿಗೆ ಆಧಾರದ ಮೇಲೆ.
So, with these four groups of people, he made a contract.
ಈ ನಾಲ್ಕು ವರ್ಗದ ಜನರಿಗೂ ಒಂದು ಗುತ್ತಿಗೆ ನೇಮಕವಾಗಿರುತ್ತೆ.
You work for me, I give you this.
ನೀವು ನನಗೆ ಇದನ್ನ ಮಾಡಿಕೊಟ್ರೆ ನಾನು ನಿಮಗೆ ಕೂಲಿ ಕೊಡ್ತೀನಿ.
The last group,
ಕೊನೆಯ ವರ್ಗ,
verse 6,
ಆರನೇ ವಚನ,
he made no contract.
ಗುತ್ತಿಗೆನೇ ಇರೋದಿಲ್ಲ.
He didn't even tell you, I'll give you something.
ನಿಮಗೆ ಏನೋ ಒಂದು ಕೊಡ್ತೀನಿ ಅಂತಾನು ಹೇಳಿರೋದಿಲ್ಲ.
He said, go and work.
ಹೋಗ್ ಕೆಲಸ ಮಾಡ್ರಿ ಅಂತ ಹೇಳುವಂತದ್ದಷ್ಟೇ.
They didn't ask, what will we get?
ಅವರು ಏನ್ ಪಡ್ಕೊಳ್ತೀವಿ ನಾವು ಅಂತ ಕೇಳೋದಿಲ್ಲ.
Okay, we'll go and work.
ಹೋಗ್ ಕೆಲಸ ಮಾಡುವಂತದ್ದು.
That's why they got the reward first.
ಹಾಗಾಗಿ ಅವರು ಪ್ರತಿಫಲವನ್ನ ಮೊದಲು ಪಡ್ಕೊಳ್ಳುತ್ತಾರೆ.
Those who serve the Lord for reward will get it last.
ಯಾರು ಕರ್ತನಿಗೆ ಪ್ರತಿಫಲಕ್ಕಾಗಿ ಸೇವೆ ಮಾಡ್ತಾರಲ್ಲ ಅವರು ಕಡೆಯದಾಗಿ ಪಡ್ಕೊಳ್ಳುವಂತ.
Those who serve the Lord for no reward but out of joy.
ಯಾರು ಪ್ರತಿಫಲವನ್ನು ನಿರೀಕ್ಷೆ ಮಾಡದೆ ಸಂತೋಷದಿಂದ ಸೇವೆ ಮಾಡ್ತಾರಲ್ಲ
they'll get it first.
ಅವರು ಮೊದಲಿಗರಾಗಿ ಪಡ್ಕೊಳ್ಳುತ್ತಾರೆ.
Matthew 21.
ಮತ್ತಾಯಿ 21.
We read of Jesus coming into Jerusalem riding on a donkey.
ಯೇಸು ಕತ್ತೆಯ ಮೇಲೆ ಕೂತುಕೊಂಡು ಯೆರೂಸಲೇಮಿಗೆ ಪ್ರವೇಶ ಹೊಂದುವಂತದ್ದನ್ನ.
Now in the history of the world no king has ever ridden on a donkey.
ನಾವು ಇತಿಹಾಸದಲ್ಲಿ ನೋಡೋದಿಲ್ಲ ಕತ್ತೆಯ ಮೇಲೆ ಅರಸನು ಕೂತು ಬರುವಂತದ್ದು.
But here is the fulfillment of the prophecy in Zechariah.
ಜಕರ್ಯನ ಪ್ರವಾದಿಯು ಇಲ್ಲಿ ಸತ್ಯವಾಗುವಂತದ್ದು.
ಮತ್ತಾಯ 21:5.
21:5.
See your king.
ನೀನು ಅರಸನು.
Coming on a donkey.
ಕತ್ತೆಯ ಮೇಲೆ ಬರುವಂತವನು.
Everybody knows the donkey is the stupidest animal.
ಕತ್ತೆಯು ಬಹಳ ಮೂರ್ಖತನದ ಪ್ರಾಣಿ ಅಂತ ಎಲ್ರಿಗೂ ಗೊತ್ತು.
And Jesus deliberately chose a donkey.
ಯೇಸು ಬಹಳ ಸಂತೋಷದಿಂದ ಕತ್ತೆಯನ್ನು ಆರಿಸಿಕೊಳ್ಳುತ್ತಾರೆ.
To show that all that is big and great in the world is an
ಅದು ತೋರಿಸೋದೇನಪ್ಪ ಅಂದ್ರೆ ಲೋಕದ ಕಣ್ಣಿಗೆ ಕಾಣುವಂತ ಬಹಳ ದೊಡ್ಡದು ಮತ್ತು ಶ್ರೇಷ್ಠವು ದೇವರ ಕಣ್ಣಿಗೆ ಅಸಹ್ಯವಾಗಿದೆ ಅಂತ.
Because there are who want to show off all their high standard of living.
ಅನೇಕ ಕ್ರೈಸ್ತರು ತಮ್ಮ ಕಾರ್ಯಗಳನ್ನು ಬಹಳ ದೊಡ್ಡ ಗುಣಮಟ್ಟದಿಂದ ತೋರಿಸುವಂತದ್ದು.
Usually that high standard of living has come out of taking money from other poor people.
ಆ ಉನ್ನತ ಮಟ್ಟ ಹೇಗೆ ತಲುಪಿರ್ತಾರೆ ಅಂದ್ರೆ ಬಡವರಿಂದ ಹಣ ಸಂಪಾದನೆ ಮಾಡಿಕೊಳ್ಳುವ ಮೇರೆಗೆ.
This is not Christianity.
ಇದು ಕ್ರೈಸ್ತತ್ವ ಅಲ್ಲ.
This is demonic.
ಇದು ಸೈತಾನನ ಆತ್ಮ.
It's a deception when such people call themselves Christians or Christian leaders.
ಈ ರೀತಿಯಾಗಿ ಯಾರು ತಾವು ಕ್ರೈಸ್ತ ನಾಯಕರು ಅಂತ ಕರೆಸಿಕೊಳ್ಳುತ್ತಾರಲ್ಲ ಇದು ವಂಚನೆಯಾಗಿದೆ.
If you own money or money that you inherited, go ahead, do live as you like.
ಹಣವು ನಿಮ್ಮ ಬಾಧ್ಯತೆಯಾಗಿದ್ರೆ ಅಥವಾ ನಿಮ್ಮದೇ ಆಗಿದ್ರೆ ನಿಮಗೆ ಹೇಗೆ ಬೇಕೋ ಜೀವಿಸ್ಕೊಳ್ಳಿ.
ಬಟ್ ಟು ಟೇಕ್ ಮನಿ ಫ್ರಮ್ ಅದರ್ ಪೀಪಲ್,
ಆದ್ರೆ ಮತ್ತೊಬ್ಬರಿಂದ ಹಣ ಸಂಪಾದಿಸಿಕೊಳ್ಳುವಂತದ್ದು
ಗ್ರ್ಯಾಂಡ್ ಸ್ಟೈಲ್, ಇಟ್ಸ್ ಈವಿಲ್.
ದೊಡ್ಡ ಮಟ್ಟದಲ್ಲಿ ಜೀವಿಸುವಂತದ್ದು ಕೆಟ್ಟತನವಾಗಿದೆ.
100% ಸೈತಾನಿಕ್.
ಇದು ಶೇಕಡ 100% ಸೈತಾನ ಆತ್ಮ.
ಲಾಟ್ ಆಫ್ ಕ್ರಿಶ್ಚಿಯನ್ ಪ್ರೀಚರ್ಸ್ ಆರ್ ಗಿಲ್ಟಿ.
ಅನೇಕ ಕ್ರೈಸ್ತರು ಇದರ ವಿಷಯವಾಗಿ ಅಪರಾಧ ನಿರ್ಣಯವನ್ನು ಹೊಂದಿದ್ದಾರೆ. ಯೇಸು ಕತ್ತೆಯ ಮೇಲೆ ಕೂತುಕೊಂಡು ಹೋಗಿದ್ದು
ಸಿಂಪ್ಲಿಸಿಟಿ,
ಸರಳತೆಯನ್ನು ತೋರಿಸುವುದಕ್ಕೆ.
ಅಂಡ್ ಹಿ ಕೇಮ್ ಇನ್ ಟು ದ ಟೆಂಪಲ್.
ಯೇಸು ದೇವಾಲಯಕ್ಕೆ ಬರ್ತಾರೆ.
ಅಂಡ್ ಹಿ ಟರ್ನ್ಡ್ ಔಟ್ ದ ಮನಿ ಚೇಂಜರ್ಸ್ ವರ್ಸ್ 12.
12ನೇ ವಚನದಲ್ಲಿ ವ್ಯವಹಾರ ಮಾಡುವಂತವರನ್ನು ಹೊರಗೆ ತಳ್ಳುವಂತದ್ದು.
ದಿ ಓನ್ಲಿ ಟೈಮ್ ಇನ್ ಜೀಸಸ್ ಲೈಫ್ ವೇರ್ ವಿ ಸೀ ಹಿಮ್ ರಿಯಲಿ ಆಂಗ್ರಿ ಇಸ್ ದಿಸ್.
ಯೇಸು ಮೊದಲ ಬಾರಿ ಕೋಪ ಮಾಡಿಕೊಂಡದ್ದನ್ನ ನಾವು ಇಲ್ಲಿ ನೋಡ್ತೇವೆ.
When was that?
ಯಾವಾಗದು?
When he saw people making money in the name of God.
ಜನರು ದೇವರ ಹೆಸರಿನಲ್ಲಿ ದುಡ್ಡನ್ನು ಮಾಡುವಾಗ.
He was never angry when people called him the devil.
ದೆವ್ವ ಅಂತ ಯೇಸುವಿಗೆ ಕರೆದಾಗ ಯೇಸು ಕೋಪ ಮಾಡಿಕೊಳ್ಳಿಲ್ಲ. ಆತನಿಗೆ ಉಗಿದ ಕೋಪ ಮಾಡಿಕೊಳ್ಳಿಲ್ಲ.
Insulted him in so many ways.
ಅವಮಾನಿಸಿದಾಗ
he never got angry.
ಕೋಪ ಮಾಡಿಕೊಳ್ಳಿಲ್ಲ.
People questioned him.
ಪ್ರಶ್ನೆ ಮಾಡಿದ್ರು ಯೇಸುವಿಗೆ.
Misquoted his word.
ವಚನವನ್ನು ಉಲ್ಲೇಖಿಸಿದ್ರು.
He never got angry.
ಕೋಪ ಮಾಡಿಕೊಳ್ಳಿಲ್ಲ.
But when he saw people making money in the name of God.
ಆದ್ರೆ ಜನರು ದೇವರ ಹೆಸರಿನಲ್ಲಿ ದುಡ್ಡನ್ನು ಮಾಡುವಾಗ
he got angry.
ಕೋಪ ಮಾಡಿಕೊಂಡ್ರೆ ಯೇಸು.
So if we are going to be like Jesus.
ನಾವು ಯೇಸುವಿನ ರೀತಿ ಆಗಬೇಕಂದ್ರೆ
we should never be angry when anybody hurts us in any way.
ನಮ್ಮನ್ನ ಯಾರಾದರೂ ಯಾವುದೇ ವಿಧದಲ್ಲಿ ನೋಯಿಸಿದಾಗ ಕೋಪ ಮಾಡ್ಕೋಬಾರದು.
We should be angry when people are making money in the name of Jesus Christ.
ಯಾರು ಯೇಸುಕ್ರಿಸ್ತನ ನಾಮದಲ್ಲಿ ದುಡ್ಡು ಮಾಡ್ತಿದಾರಲ್ಲ ಅವಾಗ ಕೋಪ ಮಾಡ್ಕೋಬೇಕು.
You call yourself a Christian.
ನೀವು ಕ್ರೈಸ್ತರಂತ ಕರೆಸಲ್ಪಡೋದಾದ್ರೆ
tell me when do you get angry?
ಯಾವ ವಿಷಯವಾಗಿ ಕೋಪ ಮಾಡ್ಕೊಂಡಿದ್ರಿ ಹೇಳ್ರಿ?
Do you get angry when you see all these preachers today on television and on pulpits making money in the name of Christianity?
ಯಾರು ಕ್ರೈಸ್ತತ್ವದಲ್ಲಿ ಯೇಸುವಿನ ಹೆಸರಲ್ಲಿ ದೂರದರ್ಶನದಲ್ಲಿ ದುಡ್ಡನ್ನ ಮಾಡ್ಕೊಂಡ ಕೋಪ ಮಾಡ್ಕೊಂಡಿದ್ರ?
Begging and pleading for money and living in such grand style.
ಹಣಕ್ಕಾಗಿ ಬೇಡಿದಾಗ ಮತ್ತು ದೊಡ್ಡ ಗುಣಮಟ್ಟದಲ್ಲಿ ಜೀವಿಸುವಾಗ ಕೋಪ ಮಾಡ್ಕೊಂಡಿದ್ರ?
They say it's for the ministry but they use it to live themselves in great grand style.
ಅವರು ಸೇವೆ ಅಂತ ಕರೀತಾರೆ ಆದ್ರೆ ಹಣವನ್ನ ತಗೊಂಡು ದೊಡ್ಡ ಮಟ್ಟದಲ್ಲಿ ಉನ್ನತ ಮಟ್ಟದಲ್ಲಿ ಜೀವಿಸ್ತಾರೆ.
You get angry?
ನೀವು ಕೋಪ ಮಾಡ್ಕೊಂಡಿದ್ದೀರಾ?
If you don't get angry you're not like Christ.
ನೀವು ಆಗ ಕೋಪ ಮಾಡ್ಕೊಂಡಿಲ್ಲ ಅಂದ್ರೆ ಕ್ರಿಸ್ತನ ರೀತಿ ಅಲ್ಲ ನೀವು.
On the other hand,
ಮತ್ತೊಂದು ಕಡೆ
Do you get angry when people hurt you or say something bad about you?
ಜನರು ನಿಮ್ಮ ಬಗ್ಗೆ ಕೆಟ್ಟದಾಗಿ ಮಾತನಾಡಿದಾಗ ನೋವು ಮಾಡಿದಾಗ ಕೋಪ
ಮಾಡ್ಕೊಂಡಿದ್ದೀರಾ?
ನೀವು ಕ್ರಿಸ್ತನ ರೀತಿ ಅಲ್ಲ ಅಂತ ನಿಶ್ಚಯ ಪಡಿಸುತ್ತದದು.
That's like being like the devil.
ಅದು ದೆವ್ವದ ರೀತಿಯಲ್ಲಿ.
The devil would be angry if you hurt him.
ಸೈತಾನನಿಗೆ ನೀವು ನೋವು ಮಾಡಿದಾಗ ಸೈತಾನನು ಕೋಪ ಮಾಡ್ಕೊಳ್ತಾನೆ.
But he's not angry when he sees people making money in the name of religion.
ಯಾರು ಧಾರ್ಮಿಕತೆ ಹೆಸರಲ್ಲಿ ದುಡ್ಡನ್ನು ಮಾಡ್ಕೊಳ್ತಾರಲ್ಲ ಅವಾಗ ಸೈತಾನನು ಕೋಪ ಮಾಡ್ಕೊಳ್ಳೋದಿಲ್ಲ.
Okay, see these two examples.
ಈ ಎರಡು ಉದಾಹರಣೆ ನೋಡ್ರಿ.
Jesus.
ಯೇಸು.
Angry when he sees people making money in the name of God.
ಜನರು ದೇವರ ಹೆಸರಿನಲ್ಲಿ ದುಡ್ಡು ಮಾಡುವಾಗ ಕೋಪ ಮಾಡ್ಕೊಂಡ್ರು ಯೇಸು.
Not angry when anybody hurts him.
ನೋವು ಮಾಡಿದಾಗ ಯೇಸು ಕೋಪ ಮಾಡ್ಕೊಳ್ಳಿಲ್ಲ.
On the other side, the devil.
ಮತ್ತೊಂದು ಕಡೆ ದೆವ್ವ.
Angry when somebody does something to hurt him.
ಆತನಿಗೆ ನೋವು ಮಾಡಿದಾಗ ಸೈತಾನನು ಕೋಪ ಮಾಡಿಕೊಳ್ಳುವಂತದ್ದು.
But not at all angry with people who make money in the name of God.
ಯಾರು ದೇವರ ಹೆಸರಿನಲ್ಲಿ ಅಥವಾ ಕ್ರಿಸ್ತನ ಹೆಸರಿನಲ್ಲಿ ದುಡ್ಡು ಮಾಡ್ತಾರಲ್ಲ ಕೋಪ ಮಾಡ್ಕೊಳ್ಳದೆ ಇರುವಂತದ್ದು.
Which are you like?
ನೀವು ಯಾವ ರೀತಿ ಇದ್ದೀರಿ?
Are you like the devil or you like Christ?
ನೀವು ಸೈತಾನನ ರೀತಿ ಇದ್ದೀರಾ ಯೇಸುವಿನ ರೀತಿ
ಇದ್ದೀರಾ? See, a lot of Christians are like the devil.
ಅನೇಕ ಕ್ರೈಸ್ತರು ದೆವ್ವದ ರೀತಿ
ಇದ್ದಾರೆ. They get angry when somebody says something or does something to them.
ಅವರಿಗೇನಾದರೂ ಅಂದಾಗ ನೋವು ಮಾಡಿದಾಗ ಕೋಪ ಮಾಡ್ಕೊಳ್ತಾರೆ.
They are not at all angry when people are making money in the name of religion.
ಯಾರು ಧಾರ್ಮಿಕತೆ ಹೆಸರಲ್ಲಿ ದುಡ್ಡನ್ನು ಮಾಡ್ಕೊಳ್ತಾರಲ್ಲ ಅವಾಗ ಜನರು ಕೋಪ ಮಾಡ್ಕೊಳ್ಳೋದಿಲ್ಲ.
Jesus chased such people out and said, "My house is a house of prayer.
ಯೇಸು ಅಂತಹ ಜನರನ್ನ ಹೊರದೊಬ್ಬಿ ಇದು ಪ್ರಾರ್ಥನೆ ದೇವಾಲಯ ಎಂಬುದ
ಹೇಳಿದರು.
ನೀವು ಇದನ್ನ ಕಳ್ಳರ ಗವಿ ಮಾಡಿದ್ದೀರಿ. ಯಾರು ಕಳ್ಳತನ ಮಾಡ್ತಾ
ಇದ್ದಾರೆ?
ಅವರು ಬಡ ಜನರಿಂದ ಕಳ್ಳತನ ಮಾಡ್ತಾ ನೇರವಾಗಲ್ಲ.
They were selling the doves and the sheep at a higher price. That's how they were robbing.
ಅವರು ಪಾರಿವಾಳವನ್ನ ಮತ್ತೊಂದನ್ನ ಬಹಳ ದೊಡ್ಡ ಮಟ್ಟದಲ್ಲಿ ಮಾರಾಟ ಮಾಡುವಂತದ್ದು.
They were not pickpockets.
ಅವರು ಜೇಬುಗಳ್ಳರು ಆಗಿರಲಿಲ್ಲ.
So today also there are a lot of thieves and robbers in Christendom.
ಇಂದು ಕೂಡ ಕ್ರೈಸ್ತತ್ವದಲ್ಲಿ ಅನೇಕ ಕಳ್ಳರು ಇದ್ದಾರೆ.
Don't let them steal you. Your money.
ಅವರು ನಿಮ್ಮ ಹಣವನ್ನ ಕಳ್ಳತನ ಮಾಡದ ಹಾಗೆ ನೋಡ್ಕೊಳ್ಳಿ.
Then we read in Matthew 23.
ಮತ್ತಾಯಿ 23ರಲ್ಲಿ ನೋಡ್ತೇವೆ.
A long chapter where Jesus spoke against the Pharisees.
ಯೇಸು ಫರಿಸಾಯರ ವಿರುದ್ಧವಾಗಿ ಮಾತನಾಡಿದಂತ ಬಹಳ ದೊಡ್ಡ ಅಧ್ಯಾಯ ಇದಾಗಿದೆ.
He warned them.
ಯೇಸು ಅವರಿಗೆ ಎಚ್ಚರಿಕೆ ಕೊಟ್ಟರು.
About severe judgment if they continued that way.
ಅವರು ಅದೇ ರೀತಿಯಲ್ಲಿ ಜೀವಿಸಿದರೆ ಅವರಿಗೆ ದೊಡ್ಡ ನ್ಯಾಯ ತೀರ್ಪಾಗಲಿದೆ ಎಂಬುದಾಗಿ.
He called them serpents in verse 33.
ಸರ್ಪ ಜಾತಿಯವರೇ ಎಂಬುದಾಗಿ 33ನೇ ವಚನದಲ್ಲಿ ಯೇಸು ಹೇಳಿದರು.
And
ಮತ್ತು
he told them their primary sin was that they tried to appear good in the eyes of men.
ಅವರ ದೊಡ್ಡ ಪಾಪ ಏನಪ್ಪಾ ಅಂದ್ರೆ ಜನರ ಎದುರುಗಡೆ ನೀತಿ ಎಂಬುದಾಗಿ ತೋರಿಸುವಂತದ್ದು.
ಔಟ್ಸೈಡ್ ವಾಸ್ ಕ್ಲೀನ್, ದಿ ಇನ್ಸೈಡ್ ವಾಸ್ ಡರ್ಟಿ.
ಹೊರಗಡೆ ಬಹಳ ಶುದ್ಧವಾಗಿ ಜೀವಿಸುವಂತದ್ದು, ಒಳಗಡೆ ಬಹಳ ಒಲಸಾಗಿರುವಂತದ್ದು.
ಅಂಡ್ ಯು ನೋ ಪೀಪಲ್ ಸೇ ದಟ್ ಜೀಸಸ್ ಮೆನ್ಷನ್ ಟೈಥಿಂಗ್ ಹಿಯರ್ ಇನ್ ವರ್ಸ್ 23.
23ನೇ ವಚನದಲ್ಲಿ ಯೇಸು ದಶಮಾಂಶದ ಕುರಿತು ಮಾತನಾಡಿದ್ದಾರೆ.
That's right.
ಅದು ಸರಿನೇ.
The Pharisees who were under law.
ಫರಿಸಾಯರು ಧರ್ಮಶಾಸ್ತ್ರದ ಕೆಳಗಡೆ ಜೀವಿಸುತ್ತಿದ್ದರು.
But he doesn't mention it in Matthew 5, 6 and 7 when he spoke to the disciples.
ಯೇಸು ಮತ್ತಾಯ 5, 6, 7ನೇ ಅಧ್ಯಾಯದಲ್ಲಿ ತನ್ನ ಶಿಷ್ಯಂದರಿಗೆ ಇದನ್ನು ಹೇಳಲಿಲ್ಲ.
There only he only said give in secret, that's all.
ಅದನ್ನ ರಹಸ್ಯವಾಗಿ ಕೊಡ್ರಿ ಎಂಬುದಾಗಿ ಯೇಸು ಅಷ್ಟು ಮಾತ್ರ ಹೇಳಿದರು.
That's what we teach.
ಅದನ್ನ ನಾವು ಬೋಧಿಸುತ್ತೇವೆ.
Give to God, give to the poor in secret.
ಬಡವರಿಗೆ ಮತ್ತು ದೇವರಿಗೆ ಬಹಳ ರಹಸ್ಯವಾಗಿ ಕೊಡ್ರಿ ಎಂಬುದಾಗಿ.
Because we're not under the law.
ಯಾಕಂದ್ರೆ ನಾವು ಧರ್ಮಶಾಸ್ತ್ರದ ಕೆಳಗಿಲ್ಲ.
Matthew 24 Jesus spoke about the signs that would precede his return.
Mattaya 24ralli Yesu hintirigi baruvanta suchane kuritu otteve.
The world would become more and more evil.
Lokavu bahala kettadagta hogutte.
There'd be a lot of deception.
Aneka vanchane kudirutte.
And many calamities.
Aneka vipattugalu.
And there will be great tribulation.
ಮತ್ತು ದೊಡ್ಡ ಹಿಂಸೆ.
Lot of persecution of Christians.
ಅನೇಕ ಕ್ರೈಸ್ತರು ಹಿಂಸೆಗೊಳಗಾಗ್ತಾರೆ.
When will Jesus come?
ಯೇಸು ಅವಾಗ ಬರ್ತಾರೆ.
The answer is very clear.
ಉತ್ತರ ಸ್ಪಷ್ಟವಾಗಿದೆ.
Verse 29.
29ನೇ
ವಚನ. Immediately after the tribulation.
ಹಿಂಸೆಯ ತರುವಾಯ.
When?
ನಂತರ.
Immediately after this period of tribulation.
ಈ ಒಂದು ಹಿಂಸೆಯ ಅವಧಿ ನಂತರ.
Verse 29.
29ನೇ ವಚನ.
Verse 30.
30ನೇ ವಚನ.
Son of man will appear.
ನಂತರ ಯೇಸು ಕಾಣಿಸಿಕೊಳ್ಳುತ್ತಾರೆ.
And there'll be a trumpet, verse 31.
31ನೇ ವಚನದಲ್ಲಿ ತುತ್ತೂರಿಯ ಮಹಾಶಬ್ದ ಎಂಬುದನ್ನು ಓದುತ್ತೇವೆ.
Angels will go forth.
ದೂತರು ಮುಂದಾಗಿ ಹೋಗ್ತಾರೆ.
Then a man will come in the clouds, verse 30.
ಆಗ ಯೇಸು 30ನೇ ವಚನದಲ್ಲಿ ಮೇಘದೋಪಾದಿಯಲ್ಲಿ ಬರ್ತಾರೆ.
He will gather his people from one end of the earth to the other.
ಆತನು ಆದುಕೊಂಡವರನ್ನು ಭೂಮಿಯ ಒಂದು ಕಡೆಯಿಂದ ಮತ್ತೊಂದು ಕಡೆಗೆ ಒಗ್ಗೂಡಿಸುವಂತದ್ದು.
So there is no such thing as Jesus coming secretly.
ಯೇಸು ರಹಸ್ಯವಾಗಿ ಬರುವಂತ ಸಂಗತಿ ಇಲ್ಲಿ ನಮೂದಾಗಿಲ್ಲ.
That's a doctrine taught by men for many years.
ಈ ಸಿದ್ಧಾಂತವು ಅನೇಕರಿಂದ ಅನೇಕ ವರ್ಷಗಳಿಂದ ಸ್ಥಾಪಿಸಲ್ಪಟ್ಟಿದೆ.
The important thing is to be ready for his coming.
ಮುಖ್ಯವಾದ ಸಂಗತಿ ಆತನ ಹಿಂತಿರುಗುವಿಕೆಗೆ ಸಿದ್ಧವಾಗಿರುವಂತದ್ದು.
10 virgins.
ಯೇಸು 10 ಕನ್ಯೆಯರ ಬಗ್ಗೆ ಮಾತನಾಡಿದ್ದಾರೆ.
5 were ready, 5 were not ready.
ಐವರು ಸಿದ್ಧವಾಗಿದ್ರು, ಇನ್ನ ಐವರು ಸಿದ್ಧವಾಗಿರಲಿಲ್ಲ.
Important thing is to be ready.
ಮುಖ್ಯವಾಗಿರುವಂತದ್ದು ಸಿದ್ಧವಾಗುವಂತದ್ದಾಗಿದೆ.
And then we read about the crucifixion of Jesus.
ನಂತರ ಯೇಸುವು ಶಿಲುಬೆಗೆ ಏರುವಂತದ್ದು ಓದುತ್ತೇವೆ.
He's struggling in Gethsemane.
ಗೆತ್ಸೆಮನೆಯಲ್ಲಿ ಕಷ್ಟಪಡುವಂತದ್ದು.
What a lesson we can learn there when he's asking Peter, James and John to pray with him.
ಪೇತ್ರ ಯಾಕೋಬ ಯೋಹಾನರಿಗೆ ನನ್ನೊಟ್ಟಿಗೆ ಪ್ರಾರ್ಥನೆ ಮಾಡ್ರಿ ಎಂಬುದಾಗಿ ಹೇಳುವಂತದ್ರಿಂದ ಏನೋ ಕಲಿಯುವಂತದ್ದಾಗಿದೆ.
Do you go to other people who are younger, weaker than you and say please pray with me?
ನೀವು ಬಲಹೀನ ಮತ್ತು ನಿಮ್ಮಗಿಂತ ಕಿರಿಯರೊಟ್ಟಿಗೆ ಹೋಗಿ ಪ್ರಾರ್ಥನೆ ಮಾಡ್ರಿ ನನಗಾಗಿ ಅಂತ
ಕೇಳ್ತೀರಾ?
ಯೇಸು ಗೆತ್ಸೆಮನೆಯಲ್ಲಿ ಅದನ್ನೇ ಮಾಡಿದ್ದು.
He said, I'm in a tremendous pressure now, please pray with me.
ನಾನು ದೊಡ್ಡ ಒತ್ತಡದಲ್ಲಿದ್ದೀನಿ, ನನಗಾಗಿ ಪ್ರಾರ್ಥನೆ ಮಾಡ್ರಿ ಅಂತ ಹೇಳಿದ್ರು.
Friends, there's nothing wrong in going to somebody and saying I'm under pressure, please pray.
ಪ್ರಿಯ ಸ್ನೇಹಿತರೆ, ಮತ್ತೊಬ್ಬರ ಬಳಿಗೆ ಹೋಗಿ ನನಗೆ ಒತ್ತಡ ಇದೆ ಪ್ರಾರ್ಥನೆ ಮಾಡ್ರಿ ಅಂತ ಹೇಳೋದು ತಪ್ಪಿಲ್ಲ. ಯೇಸು ಹಾಗೆ ಹೇಳೋದಾದ್ರೆ ನಾವ್ ಯಾಕೆ ಮಾಡಬಾರದು? ನಾವು ಅಹಂಕಾರಿಗಳು.
Why do we imagine that we can manage everything on our
own? ನಾವು ಕಲ್ಪಿಸಿಕೊಳ್ತೀವಿ ನಾವೇ ಎಲ್ಲ ನಿರ್ವಹಿಸ್ತೇವೆ ಅಂತ.
We need to learn to pray with one another.
ನಾವು ಒಬ್ಬರೊಟ್ಟಿಗೆ ಸೇರಿ ಪ್ರಾರ್ಥನೆ ಮಾಡೋದನ್ನು ಕಲಿಬೇಕು. ಮತ್ತೊಬ್ಬರೊಟ್ಟಿಗೆ ನಮ್ಮ ಭಾರವನ್ನು ಹಂಚ್ಕೋಬೇಕು.
And then we read about the resurrection.
ನಂತರ ಯೇಸುವಿನ ಪುನರುತ್ಥಾನದ ಕುರಿತು ಓದುತ್ತೇವೆ.
In Matthew 28.
ಮತ್ತಾಯಿ 28ರಲ್ಲಿ.
And this is of course the greatest event in the history of the world.
ಇದು ಇಡೀ ಲೋಕದ ಇತಿಹಾಸದಲ್ಲಿಯ ದೊಡ್ಡ ಕ್ಷಣ.
The resurrection of Christ.
ಯೇಸು ಕ್ರಿಸ್ತನ ಪುನರುತ್ಥಾನ.
And I believe this is the greatest truth we need to proclaim to the world that our Savior is alive.
ನಾನು ನಂಬುತ್ತೇನೆ ಇದು ಯೇಸು ಕ್ರಿಸ್ತನು ಇನ್ನು ಜೀವಂತನಾಗಿದ್ದಾನೆ ಎಂಬ ಸುವಾರ್ತೆ ಸಾರುವುದು ಬಹಳ ಮುಖ್ಯ ಅಂತ.
We don't worship someone hanging on the cross.
ನಾವು ಶಿಲುಬೆಯಲ್ಲಿ ಯಾರೋ ನೇತುಹಾಕಲ್ಪಟ್ಟಂತವನನ್ನು ಆರಾಧಿಸುತ್ತಿಲ್ಲ.
We don't hang up a picture of Jesus hanging on the cross.
ನಮಗೆ ಯೇಸು ಶಿಲುಬೆಗೆ ಇರದ ಚಿತ್ರಣ ಇಲ್ಲ.
But rather we have a cross that is empty.
ಶಿಲುಬೆ ಖಾಲಿಯಾಗಿರುವುದರ ಚಿತ್ರಣ ಇದೆ ನಮಗೆ.
Because Jesus has risen.
ಯೇಸು ಪುನರುತ್ಥಾನ ಹೊಂದಿದ್ದಾರೆ.
He's alive.
ಆತನು ಜೀವಿಸ್ತಾ ಇದ್ದಾನೆ.
Living today.
ಇಂದು ಜೀವಿಸ್ತಾ ಇದ್ದಾರೆ.
And then he called his disciples.
Said
to them in verse 18 of Matthew 28. All authority in heaven and earth is given to me. That's why you can go everywhere on this earth. How do we go everywhere on the earth? Don't go unless you believe that Jesus has got all authority. If you don't believe that, you better sit inside your house and lock the door.
ನೀವು ನಂಬಲಿಲ್ಲ ಅಂದ್ರೆ ಮನೇಲಿ ಕುತ್ಕೊಂಡು ಬಾಗಿಲು ಹಾಕೊಂಡು ಬಹಳ ಒಳ್ಳೇದು.
ಯು ಮಸ್ಟ್ ಬಿಲೀವ್ ಜೀಸಸ್ ಗಾಟ್ ಆಲ್ ಅಥಾರಿಟಿ.
ಯೇಸು ಅಧಿಕಾರ ಹೊಂದಿದ್ದಾನೆ ನಂಬೋದು ಅಗತ್ಯತೆ ಇದೆ. ಹಾಗೆ ನಾವು ಹೋಗಬೇಕು.
ವಾಟ್ ವಿ ಡು
ಏನ್ ಮಾಡಬೇಕು?
ಮೇಕ್ ಡಿಸೈಪಲ್ಸ್
ಶಿಷ್ಯಂದ್ರನ ಮಾಡುವಂತದ್ದು, ದೀಕ್ಷಾಸ್ನಾನ ಮಾಡಿಸುವಂತದ್ದು.
ವರ್ಸ್ 20 ಟೀಚ್ ದೆಮ್ ಟು ಡು ಎವ್ರಿಥಿಂಗ್ ಜೀಸಸ್
ಕಮಾಂಡ್. 20ನೇ ವಚನ, ಯೇಸು ತಿಳಿಸಿದ ಪ್ರತಿಯೊಂದಕ್ಕೆ ವಿಧೇಯರಾಗುವಂತೆ ಕಲಿಸುವಂತದ್ದು, ಪ್ರತಿಯೊಂದಕ್ಕೂ.
ಪರ್ಟಿಕ್ಯುಲರ್ಲಿ ದ ಸರ್ಮನ್ ಆನ್ ದ ಮೌಂಟ್,
ವಿಶೇಷ ಪರ್ವತದ ಮೇಲೆ ಮಾಡಿದ ಪ್ರಸಂಗ.
ಬಿಲ್ಡ್ ಎ ಹೌಸ್ ದಟ್ ಎ ಚರ್ಚ್ ದಟ್ ಇಸ್ ಬಿಲ್ಟ್ ಆನ್ ದ ರಾಕ್.
ಆಗ ಅದು ಬಂಡೆಯ ಮೇಲೆ ಕಟ್ಟಲ್ಪಟ್ಟಿರುವಂತ ಸಭೆಯಾಗಿರುತ್ತದೆ.
ಅಂಡ್ ಲಾರ್ಡ್, ದ ಲಾರ್ಡ್ ವಿಲ್ ಬಿ ವಿತ್ ಅಸ್. ವರ್ಸ್ 20 ಟಿಲ್ ದಿ ಎಂಡ್ ಆಫ್ ದಿ ಏಜ್.
20ನೇ ವಚನ, ಯುಗ ಯುಗಾಂತರದಲ್ಲಿಯೂ ಕರ್ತರು ನಮ್ಮೊಟ್ಟಿಗೆ ಇರುತ್ತಾರೆ.
May that be true in your life.
ನಿಮ್ಮ ಜೀವಿತದಲ್ಲಿ ಅದು ನಿಜವಾಗಲಿ.
God bless you.
ದೇವರು ನಿಮ್ಮನ್ನು ಆಶೀರ್ವದಿಸಲಿ.